ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಆನಂದವೇ ಆನಂದ, ಕ್ರಿಸ್ತನ ಜೀವ ಆನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ, ಕ್ರಿಸ್ತನ ಜೀವ ಆನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ 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 ಆತನ ನಾಮ ಶ್ರೇಷ್ಠ. ಹಲ್ಲೆಲುಯಾ
ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411. 037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಭಾಗ 7. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ಸಂಚಿಕೆಯಲ್ಲಿ ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಅನೇಕ ಜೀವಶೈಲಿಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎನ್ನುವಂಥ ವಿಚಾರವನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲೂ ಸಹ ಯಾವ ರೀತಿಯ ಜೀವನ ಶೈಲಿಗಳನ್ನು, ಚಟುವಟಿಕೆಗಳನ್ನು ಉಳಿದ ಸಭೆಯ ಜನಗಳಾಗಿರ್ತಕ್ಕಂಥ ನಾವು ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನು ಕಲಿಯಲು ಹೋಗುವಂತೇವೆ ಆಗಿದ್ದೇವೆ. ವಿಶೇಷವಾಗಿ ಉಳಿದ ಸಭೆಯ ಜೀವನ ಶೈಲಿಯಲ್ಲಿ ಸೇವೆ ಮತ್ತು ತ್ಯಾಗದ ಮನೋಭಾವನೆ ಇರಬೇಕು. ಕ್ರಿಸ್ತನ 2ನೇ ಬರಣದವರೆಗೂ ಸಹ ನಾವೆಲ್ಲರೂ ಆತನ ಕೆಲಸದಲ್ಲಿ ನಿರತರಾಗಿರಬೇಕು. ಪ್ರತಿದಿನವೂ ಸಹ ನಮ್ಮ ಜೀವನದ ಕೊನೆಯ ದಿನವೆಂದು ಎನಿಸಿ ಆತನ 2ನೇ ಬರಣಕ್ಕೋಸ್ಕರ ಕಾದುಕೊಂಡಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಉಳಿದ ಸಭೆಯ ಸದಸ್ಯರಾಗಿರ್ತಕ್ಕಂಥ ನಾವುಗಳು ನಮ್ಮ ಜೀವಿತದಲ್ಲಿ ಮನಸಾಕ್ಷಿಗೆ ತಕ್ಕಂತೆ ಸಬ್ಬತ್ತಿನವನ್ನು ಆಚರಿಸುವುದರ ಮೂಲಕವಾಗಿ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿ ಪ್ರಾಮಾಣಿಕವಾಗಿ ದಶಮ ಭಾಗ ಕಾಣಿಕೆಯನ್ನು ಕೊಡಬೇಕು. ಮತ್ತು ಈ ಕೊನೆಯ ಕಾಲದಲ್ಲಿ ವೈದ್ಯಕೀಯ ಸುವಾರ್ತೆ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಉಪವಾಸ ಪ್ರಾರ್ಥನೆ ಮಾಡಬೇಕು. ಮೂಲ ಆಹಾರ ಪದ್ಧತಿಗೆ ಪ್ರತಿಯೊಬ್ಬರೂ ಹಿಂತಿರುಗಿ ಕುಟುಂಬ ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಲೋಕದ ಸಂಬಂಧದೊಂದಿಗೆ ಎಚ್ಚರವಾಗಿ ಕಾರ್ಯವಹಿಸಬೇಕು. ಮತ್ತು ಕ್ರಿಸ್ತನಿಗೆ ಮೆಚ್ಚುಗೆಯಾದಂಥ ಮನರಂಜನೆಗಳಲ್ಲಿ ನಾವು ಭಾಗವಹಿಸಬೇಕು. ನಮ್ಮ ಆತ್ಮಿಕ ಜೀವಿತವನ್ನು ಉತ್ತಮಪಡಿಸಿಕೊಳ್ಳಬೇಕು ಎನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ. ಇವತ್ತಿನ ದಿನದಲ್ಲಿ ಅದರ ಮುಂದುವರಿದ ಭಾಗವಾಗಿ ಆತ್ಮಿಕ ಬದುಕನ್ನು ಉತ್ತಮಗೊಳಿಸುವಂತಹ ಕೆಲಸಗಳು ಯಾವುದು? ಸಂಗೀತ ಇರಬಹುದು, ರಂಗಮಂದಿರ ಇರಬಹುದು, ವೇಷಭೂಷಣ ಅಲಂಕಾರ, ಇವುಗಳೆಲ್ಲವೂ ಸಹ ಉಳಿದ ಸಭೆಯ ಸದಸ್ಯರಾಗಿರ್ತಕ್ಕಂತಹ ನಾವುಗಳು ನಮ್ಮ ಜೀವಿತದಲ್ಲಿ ಈ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇವುಗಳ ವಿಚಾರವನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ದಾಸನಾದಂಥ ನಾನು ನಿನ್ನ ಬಳಿಗೆ ಬರ್ತಕ್ಕಂಥವನಾಗಿದ್ದೇನೆ ಸ್ವಾಮಿ. ನಾನು ಪಾಪಿ, ನನ್ನ ಪಾಪ ಕ್ರಮಗಳನ್ನು ಶ್ರಮಿಸು. ವಿಶೇಷವಾಗಿ ನಿನ್ನ ವಾಕ್ಯವನ್ನು ಎತ್ತಿ ಹೇಳುವಾಗ ಕೇಳುಗರ ಹೃದಯದಲ್ಲಿ ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ಸಕಲ ಕುಲ ಭಾಷೆ ಜನಾಂಗದವರು ಈ ಒಂದು ಸತ್ಯವನ್ನು ಅರಿತುಕೊಂಡು ಕೊನೇ ಕಾಲದಲ್ಲಿರ್ತಕ್ಕಂಥ ನಾವು ನಮ್ಮ ಜೀವನ ಶೈಲಿ ಯಾವ ರೀತಿಯಲ್ಲಿರಬೇಕು, ನಮ್ಮ ಚಟುವಟಿಕೆಗಳು ಯಾವ ರೀತಿಯಲ್ಲಿರಬೇಕು ಅನ್ನುವುದರ ಸತ್ಯವನ್ನು ಅರಿತುಕೊಂಡು ಮನೆ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಎಲ್ಲರೂ ಬಾಧ್ಯಸ್ಥರಾಗಿ ತಮ್ಮನ್ನು ತಾವು ಪರಿಶುದ್ಧ ಮಾಡಿಕೊಂಡು ಜೀವಿಸುವಾಗಿ ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಉಳಿದ ಸಭೆಯ ಆತ್ಮಿಕ ಜೀವಿತದಲ್ಲಿ ಜೀವಿಸುವಂತಹ ನಾವು ನಮ್ಮ ಜೀವನ ಶೈಲಿ ಮತ್ತು ಚಟುವಟಿಕೆಗಳಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವೇನೆಂದರೆ ಸಂಗೀತ. ನಮ್ಮ ಆತ್ಮಿಕ ಬದುಕನ್ನು ಉತ್ತಮಗೊಳಿಸುವಂತಹ ಸಂಗೀತಗಳನ್ನು ನಾವು ಕೇಳಬೇಕು. ಯಾವ ರೀತಿಯಾದಂಥ ಸಂಗೀತಗಳು ಇವತ್ತಿನ ದಿನದಲ್ಲಿ ಇದೆ ಅಂದರೆ ನಮ್ಮ ಮನಸ್ಸನ್ನು ಲೌಕಿಕದ ಕಡೆಗೆ ನಡೆಸುವಂತಹ ಸಂಗೀತಗಳ ಕಡೆಗೆ ಇವತ್ತಿನ ಯೌವನಸ್ಥರು ಒಳಗಾಗುವಂಥವರಾಗಿದ್ದಾರೆ. ಅದರಲ್ಲೂ ಸಹ ಇಸ್ರಾಯೇಲರ ಒಂದು ಜೀವಿತವನ್ನು ನಾವು ಗಮನಿಸಿದಾಗ ಇಸ್ರಾಯೇಲರು ಅರಣ್ಯದ ತಮ್ಮ ಪ್ರಯಾಣದಲ್ಲಿ ಪವಿತ್ರ ಹಾಡುಗಳ ಸಂಗೀತದಿಂದ ಸಂತೋಷಗೊಂಡರು. ಅದರಂತೆಯೇ ದೇವರು ತನ್ನ ಮಕ್ಕಳು ಈ ಯಾತ್ರಿಕ ಜೀವನದ ಪ್ರಯಾಣದಲ್ಲಿ ಸಂತೋಷವಾಗಿರಬೇಕೆಂದು ಹೇಳುತ್ತಾನೆ. ಯಾವ ರೀತಿಯಲ್ಲೆಂದರೆ ಹಾಡುಗಳ ಮೂಲಕವಾಗಿ ದೇವರ ವಾಕ್ಯಗಳ ಜೊತೆ ಮತ್ತೆ ಮತ್ತೆ ಕೇಳಿದಾಗ ಅದು ನಮ್ಮ ಮನಸ್ಸಿನ ಮೇಲೆ ಅಪಾರ ಪರಿಣಾಮ ಬೀರಿ ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತದೆ. ಅಂತಹ ಹಾಡುಗಳು ಅದ್ಭುತವಾದ ಆಸಕ್ತಿಯೊಂದಿಗೆ ಅವು ಒರಟಾದ ಹಾಗೂ ಅನಾಗರಿಕ ವರ್ತನೆಗಳನ್ನು ಬದಲಾಯಿಸುವ ನಮ್ಮ ಆಲೋಚನೆಗಳಿಗೆ ಪ್ರಚೋದನೆ ನೀಡುವ, ನಡೆನುಡಿಗಳಲ್ಲಿ ಸಾಮರಸ್ಯ ಉತ್ತೇಜಿಸುವ, ದುಃಖವನ್ನು ಹೋಗಲಾಡಿಸುವ ಹಾಗೂ ಧೈರ್ಯವನ್ನು ನಾಶಗೊಳಿಸಿ ನಮ್ಮ ಪ್ರಯತ್ನಗಳನ್ನು ದುರ್ಬಲಗೊಳಿಸುವ ಶಕ್ತಿಯನ್ನು ಹೆದರಿಸುವ ಬಲದೊಂದಿಗೆ ನಾವು ಹೋಗಬೇಕು ಅನ್ನುವಂತಹ ರೀತಿಯಲ್ಲಿ ಹಾಡುಗಳನ್ನು ನಾವು ಕೇಳಬೇಕಾಗಿದೆ. ಇಸ್ರಾಯೇಲ್ ಜನಗಳು ನಾವು ನೋಡುವಂಥವರಾಗಿದ್ದೇವೆ. ಅವರು ಯಾವ ರೀತಿಯಲ್ಲಿ ಆ ಒಂದು ಐಗುಪ್ತ ದೇಶವನ್ನು ಬಿಟ್ಟು ಬರಬೇಕಾದರೆ ಆ ಕೆಂಪು ಸಮುದ್ರವನ್ನು ದಾಟಿರುವಂತಹ ಸಂದರ್ಭದಲ್ಲಿರ್ಬೋದು, ಇನ್ನು ಅನೇಕ ಸಂದರ್ಭಗಳಲ್ಲಿರಬಹುದು, ಹಾಡುಗಳ ಮೂಲಕವಾಗಿ ಅವರ ಪ್ರಯಾಣವನ್ನು ಮುಂದುವರಿಸಿದರು. ನಮ್ಮ ಆತ್ಮಿಕ ಜೀವಿತದಲ್ಲೂ ಅದೇ ರೀತಿಯಾಗಿ ಹೋಗಬೇಕೆಂಬುದಾಗಿ ದೇವರು ಬಯಸುವಂಥವನಾಗಿದ್ದಾನೆ. ಆದರೆ ಯಾವ ರೀತಿಯ ಸಂಗೀತಗಳನ್ನು ನಾವು ಕೇಳಬೇಕೆಂದರೆ ನಮ್ಮನ್ನು ಕರ್ತನ ಕಡೆಗೆ ನಡೆಸುವಂತಹ, ನಮ್ಮ ಮನಸ್ಸನ್ನು ಆತ್ಮಿಕವಾಗಿ ಬೆಳೆಸುವಂತಹ ಹಾಡುಗಳನ್ನು ನಾವು ಕೇಳಬೇಕು, ಅವುಗಳನ್ನು ಹಾಡಬೇಕು ಎಂಬುದಾಗಿ ದೇವರು ಬಯಸುವಂಥವನಾಗಿದ್ದಾನೆ. ಸಂಗೀತವು ಪರಲೋಕದಲ್ಲಿ ದೇವರಾಧಾರಾಧನೆಯ ಒಂದು ಭಾಗವಾಗಿದೆ. ಕರ್ತನು ಸ್ತುತಿಸುವ ಹಾಡುಗಳು ಸಾಧ್ಯವಾದಷ್ಟು ಮಟ್ಟಿಗೆ ಪರಲೋಕದ ಗಾಯನ ವೃಂದದೊಂದಿಗೆ ಸಾಮರಸ್ಯ ಹೊಂದಿರುವಂತೆ ಪ್ರಯತ್ನಿಸಬೇಕು. ಪ್ರಿಯ ಕೇಳುಗರೆ, ನಾವು ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ಪರಲೋಕದಲ್ಲಿರತಕ್ಕಂತಹ ದೇವದೂತರು ಶುದ್ಧನು 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 ಎಂಬುದಾಗಿ ಅದ್ಭುತ ರೀತಿಯ ಗಾಯನದೊಂದಿಗೆ ಆತನನ್ನು ಆರಾಧಿಸುವಂಥವರಾಗಿದ್ದಾರೆ. ಹಾಗಾಗಿ ನಾವು ನಮ್ಮನ್ನು ಸೃಷ್ಟಿ ಮಾಡಿರತಕ್ಕಂತಹ ಪರಲೋಕದ ದೇವರಾಗಿರ್ತಕ್ಕಂತಹ ನಮ್ಮ ದೇವಾದಿ ದೇವನು ರಾಜಾದಿರಾಜನನ್ನು ಯಾವ ರೀತಿಯಲ್ಲಿ ನಾವು ಆರಾಧಿಸಬೇಕು ಎಂದರೆ ಹಾಡುಗಳ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ಆರಾಧಿಸಬೇಕು. ಪರಲೋಕದಲ್ಲಿ ದೇವದೂತರು ಯಾವ ರೀತಿಯಲ್ಲಿ ಆ ಒಂದು ಗಾನಗಳನ್ನು ಸಂಗೀತಗಳನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸುವಂಥವರಾಗಿದ್ದಾರೋ ಅದೇ ರೀತಿಯಾದಂತಹ ಗಾಯನ ವಾಕ್ಯ ವೃಂದದೊಂದಿಗೆ ಸಾಮರಸ್ಯವನ್ನು ಹೊಂದುವ ರೀತಿಯಲ್ಲಿ ನಾವು ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಸಹ ಆತನನ್ನು ಮಹಿಮೆ ಪಡಿಸಬೇಕಾಗಿದೆ. ಇವತ್ತಿನ ದಿನದಲ್ಲಿ ಈ ಸಂಗೀತದ ವಿಚಾರವಾಗಿ ನಾವು ಯಾವ ರೀತಿಯಲ್ಲಿ ದೇವರನ್ನು ಆರಾಧಿಸಬೇಕು ಅಂದರೆ ಹಾಡುಗಾರಿಕೆಯು ಪ್ರಾರ್ಥನೆಯಂತೆ ಆರಾಧನೆಯ ಒಂದು ಭಾಗವಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಅನೇಕ ಸಂದರ್ಭದಲ್ಲಿ ಸತ್ಯವೇದವನ್ನು ಓದುವುದು, ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದು ಮಾತ್ರ ನಾವು ಪ್ರಾರ್ಥನೆ ಎಂಬುದಾಗಿ ಬಯಸುವಂಥವರಾಗಿದ್ದೇವೆ. ಆದರೆ ಹಾಡುಗಾರಿಕೆಯು ಸಹ ಪ್ರಾರ್ಥನೆಯ ಭಾಗವಾಗಿದೆ ಎಂಬುದಾಗಿ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಸಂಗೀತ ವಾದ್ಯಗಳನ್ನು ಸಭೆಯಲ್ಲಿ ಉಪಯೋಗಿಸುವುದು ಖಂಡಿತವಾಗಿಯೂ ಆಕ್ಷೇಪವಲ್ಲ. ಆದರೆ ಪುರಾತನ ಕಾಲದಲ್ಲಿಯೂ ಅಂದರೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿಯೂ ಧಾರ್ಮಿಕ ಕಾರ್ಯಗಳಲ್ಲಿ ಅವುಗಳನ್ನು ಉಪಯೋಗಿಸುತ್ತಿದ್ದರು. ತಂತಿವಾದ್ಯ, ಕಿನ್ನರಿ, ತಾಳ, ಜಲರಿಗಳಿಂದ ಭಕ್ತರು ದೇವರಿಗೆ ಸ್ತೋತ್ರ ಮಾಡುತ್ತಿದ್ದರು. ನಮ್ಮ ಸಭೆಗಳ ಆರಾಧನೆಯಲ್ಲೂ ಸಹ ಸಂಗೀತಕ್ಕೆ ಸ್ಥಾನವನ್ನು ಕೊಡಬೇಕು. ಆದರೆ ಈ ಒಂದು ಸಂಗೀತ ವಾದ್ಯಗಳು ಯಾವ ರೀತಿಯಲ್ಲಿ ಇರಬೇಕೆಂದರೆ ಮನಸ್ಸಿಗೆ ಮೃದವನ್ನು ತರುವಂತಹ ರೀತಿಯಲ್ಲಿ ಇರಬೇಕು. ಅಂತಹ ಸಂದರ್ಭದಲ್ಲಿ ದೇವರಿಗೆ ಮೆಚ್ಚುಗೆಯಾದಂತಹ ಸಂಗೀತಗಳನ್ನು ನಾವು ಬಳಸಬೇಕು. ನವೀನ ರೀತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಹೊಸ ಹೊಸ ರೀತಿಯ ವಾದ್ಯ ತಾಳಗಳು ನಾವು ನೋಡುವಂಥವರಾಗಿದ್ದೇವೆ. ಉಚ್ಚೆದ್ದು ಕುಣಿಸುವಂತಹ ಜನಗಳನ್ನು ಮನಸ್ಸಿಗೆ ಪ್ರೇರೇಪಣೆಯನ್ನು ಉಂಟು ಮಾಡಿ ಅವರನ್ನು ಲೌಕಿಕದ ಕಡೆಗೆ ನಡೆಸುವಂತಹ ಸಂಗೀತಗಳ ಕಡೆಗೆ ನಾವು ಗಮನ ಕೊಡದೆ ಯಾವ ರೀತಿಯಲ್ಲಿ ಎಲ್ಲರ ಕಿವಿಗಳಿಗೂ ಮದ ನೀಡುವ ಹಾಗೆಯೂ ಉತ್ತಮ ರೀತಿಯಲ್ಲಿ ಸಂತೋಷವನ್ನು ನೀಡುವ ರೀತಿಯಲ್ಲಿ ನಾವು ಈ ಒಂದು ಸಂಗೀತ ವಾದ್ಯಗಳನ್ನು ಕಿನ್ನರಿಗಳನ್ನು ಬಳಸಿಕೊಂಡು ದೇವರನ್ನು ಸ್ತುತಿಸಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಾಗಿ ಇವತ್ತಿನ ದಿನದಲ್ಲಿ ಎಲ್ಲ ಕಡೆ ರಂಗಮಂದಿರಗಳನ್ನು ಕಟ್ಟಲಾಗಿದೆ. ಈ ರಂಗಮಂದಿರಗಳಿಗೆ ಕ್ರೈಸ್ತರಾಗಿರ್ತಕ್ಕಂಥ ನಾವು ಯಾವ ರೀತಿಯಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಇದನ್ನು ನಾವು ಬಳಸಿಕೊಳ್ಳಬೇಕು ಎಂಬುದಾಗಿ ನಾವು ನೋಡುವುದಾದರೆ ರಂಗಮಂದಿರ ಅಥವಾ ನಾಟಕ ಶಾಲೆ ಭೋಗಶಕ್ತಿ ಜೀವನದ ಅತ್ಯಂತ ಅಪಾಯಕಾರಿ ವಿಧಾನಗಳಲ್ಲಿ ಒಂದಾಗಿದೆ. ಹೌದು ಪ್ರಿಯ ಕೇಳುಗರೆ, ಯಾಕೆ ಈ ರಂಗಮಂದಿರ ಯಾವ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಇದೆ ಅಂದರೆ ನಾಟಕ ನೈತಿಕತೆ ಹಾಗೂ ಉತ್ತಮ ಶೀಲ ಸ್ವಭಾವದ ಬೆಳವಣಿಗೆಗೆ ಪೂರಕವಾಗುವುದಕ್ಕೆ ಬದಲಾಗಿ ಅನೈತಿಕತೆಯು ಬೆಳೆಯುವ ಹದವಾದ ಸ್ಥಳವಾಗಿದೆ. ಇವತ್ತಿನ ದಿನದಲ್ಲಿ ಅದು ನೈತಿಕತೆ ಉತ್ತಮ ಶೀಲ ಸ್ವಭಾವವನ್ನು ಬೆಳೆಸುವುದಕ್ಕಿಂತ ಹೆಚ್ಚಾಗಿ ಅದು ಇವತ್ತಿನ ದಿನದಲ್ಲಿ ಅನೈತಿಕತೆಯನ್ನು ಎಲ್ಲ ಕಡೆ ಬೆಳೆಸುವಂಥದ್ದಾಗಿದೆ. ಯಾವ ಯಾವ ರೀತಿಯಲ್ಲಿ ಇದು ಅನೈತಿಕತೆಗೆ ನಡೆಸುವಂಥದ್ದಾಗಿದೆ ಅಂದರೆ ಮನರಂಜನೆಯಿಂದ ಅನೈತಿಕ ದುರಭ್ಯಾಸಗಳು ಮತ್ತು ಪಾಪಕ್ಕೆ ಎಳೆಯುವ ಪ್ರವೃತ್ತಿ ಹೆಚ್ಚಾಗಿ ಬಲಗೊಳ್ಳುತ್ತಿದೆ. ಕೀಳುಮಟ್ಟದ ದ್ವಂದ್ವ ಅರ್ಥ ಕೊಡುವ ಹಾಡುಗಳು, ಅಶ್ಲೀಲ ವರ್ತನೆ ವ್ಯಕ್ತವಾಗುವುದನ್ನು ಇವತ್ತಿನ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಾಗೂ ಭಾವನೆಗಳು ಜನರ ಪರಿಕಲ್ಪನೆಯನ್ನು ಕೆಟ್ಟ ಮಾರ್ಗಕ್ಕೆಳೆದು ಅವರ ನೈತಿಕತೆಯು ಕೆಳಮಟ್ಟಕ್ಕೆ ಇಳಿಸುತ್ತದೆ. ಇಂತಹ ಮನರಂಜನೆ ನೀಡುವ ನಾಟಕಗಳಿಗೆ ಹೋಗುವ ಪ್ರತಿ ಯೌವನಸ್ಥರ ತತ್ವ ಸಿದ್ಧಾಂತಗಳು ಮಲಿನಗೊಳ್ಳುತ್ತವೆ. ಇಂತಹ ಅಶ್ಲೀಲ ದೃಶ್ಯಗಳ ಮೇಲಿನ ಪ್ರೀತಿ ಹೆಚ್ಚಾದಂತೆ ಮದ್ಯಪಾನ ಮಾಡುವ ಬಳಕೆಯು ಹೆಚ್ಚಾಗುತ್ತದೆ. ನಾಟಕದ ಮೂಲಕ ದೊರೆಯುವ ಮನರಂಜನೆಗಿಂತ ಧಾರ್ಮಿಕ ಭಾವನೆ ನಾಶ ಮಾಡುವ ಪರಿಣಾಮಕಾರಿಯಾದಂಥ ಬಲವಾದಂಥ ಬೇರೆ ವಿಷಪೂರಿತ ಚಟುವಟಿಕೆ ಮತ್ತೊಂದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ಈ ರಂಗಮಂದಿರಕ್ಕಿಂತ ಹೆಚ್ಚಾಗಿ ಸಿನಿಮಾ ಟಿವಿಗಳನ್ನು ಸಹ ನಾವು ಸೇರಿಸಿಕೊಳ್ಳಬಹುದು. ಇಂದಿನ ಕಾಲದಲ್ಲಿ ರಂಗಮಂದಿರಗಳು ಈ ರೀತಿಯಾಗಿ ಅವರು ಬಳಸುವಂತಹ ಕೀಳುಮಟ್ಟದ ದ್ವಂದ್ವ ಅರ್ಥವನ್ನು ಕೊಡುವಂತಹ ಮಾತುಗಳಿರಬಹುದು, ಅವೆಲ್ಲವೂ ಸಹ ಅಶ್ಲೀಲವಾದಂತಹ ಲೌಕಿಕವಾದಂಥ ವಿಚಾರಕ್ಕೆ ಕೆಟ್ಟ ಮಾರ್ಗಕ್ಕೆ ಜನಗಳನ್ನು ಎಳೆದು ಹೋಗುತ್ತಿತ್ತು. ಇವತ್ತಿನ ದಿನದಲ್ಲಿ ಸಿನಿಮಾ ಟಿವಿಗಳನ್ನು ಇದಕ್ಕೆ ಹೋಲಿಸಿ ಮಾಡಬಹುದಾಗಿದೆ. ಇವತ್ತಿನ ಸಿನಿಮಾ ಟಿವಿಗಳಲ್ಲೂ ಸಹ ನಾವು ನೋಡುವಂತಹ ವಿಚಾರವೆಂದರೆ ಕೀಳುಮಟ್ಟದ ದ್ವಂದ್ವ ಅರ್ಥಗಳನ್ನು ಕೊಡುವಂತಹ ಹಾಡುಗಳನ್ನು ಪದಗಳನ್ನು ಉಪಯೋಗಿಸುವಂಥವರಾಗಿದ್ದಾರೆ. ಹಾಗಾಗಿ ಇವು ಕ್ರೈಸ್ತರಿಗೆ ಮುಖ್ಯವಾದಂತಹ ಮನರಂಜನೆ ಕಾರ್ಯಗಳಾಗಿರಬಾರದು. ರಂಗಮಂದಿರಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿನದಲ್ಲಿ ಸಿನಿಮಾ ಟಿವಿಗಳು ಈ ರೀತಿಯ ತಪ್ಪಾದಂಥ ಮಾರ್ಗಕ್ಕೆ ಜನಗಳನ್ನು ನಡೆಸುವಂಥದ್ದಾಗಿದೆ. ಹಾಗಾಗಿ ನಾವು ಕೊನೆಯ ಕಾಲದಲ್ಲಿ ಜೀವಿಸುವಂತಹ ಮಕ್ಕಳಾಗಿರುವ ನಾವು ಈ ಒಂದು ಸಿನಿಮಾ ಟಿವಿ ಇವುಗಳನ್ನು ಹೆಚ್ಚಾಗಿ ಉಪಯೋಗಿಸದೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆಯುವಂತಹ ಕಾರ್ಯಕ್ರಮಗಳನ್ನು ನಾವು ನೋಡುವಂಥವರಾಗಬೇಕು, ಕೇಳುವಂಥವರಾಗಬೇಕು. ನಾಟಕ ಮಂದಿರ ಹಾಗೂ ಸಿನಿಮಾ ಟಿವಿ ಹಾಗೂ ನಾಟಕ ಮಂದಿರಗಳಲ್ಲಿ ಕಳೆಯುವ ಸಮಯದಲ್ಲಿ ದೇವರ ಆಶೀರ್ವಾದಕ್ಕಾಗಿ ಬೇಡಿಕೊಳ್ಳಬಾರದು. ಅಂತಹ ಸ್ಥಳಗಳಲ್ಲಿ ಸಾಯುವುದಕ್ಕೆ ಯಾವ ಕ್ರೈಸ್ತನು ಬಯಸಬಾರದು. ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಯಾರೂ ಸಹ ಅಲ್ಲಿರಲು ಬಯಸಬಾರದು. ಯಾಕೆಂದರೆ ನಾವೆಲ್ಲರೂ ಸಹ ಎರಡನೆಯ ಬರೋಣವನ್ನು ಎದುರು ನೋಡ್ತಕ್ಕಂಥ ಜನಗಳು. ಎರಡನೆಯ ಬರೋಣವನ್ನು ಎದುರು ನೋಡ್ತಕ್ಕಂಥ ಜನಗಳ ಒಂದು ಜೀವನ ಶೈಲಿ ಚಟುವಟಿಕೆ ಯಾವ ರೀತಿಯಲ್ಲಿರಬೇಕೆಂದರೆ ಅವರು ಕ್ರಿಸ್ತನ ಎರಡನೇ ಬರೋಣದ ಸಂದೇಶವನ್ನು ಎಲ್ಲ ಕಡೆಗೆ ಸಾರುವಂಥವರಾಗಬೇಕು. ತಮ್ಮನ್ನು ತಾವು ಕ್ರಿಸ್ತನ ಎರಡನೇ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳುವಂತಹ ವ್ಯಕ್ತಿಗಳಾಗಿರಬೇಕು. ಈ ಸಿದ್ಧ ಮಾಡಿಕೊಳ್ಳುವುದನ್ನು ಬಿಟ್ಟು ನಾವು ಲೌಕಿಕವಾದಂತಹ ಮನರಂಜನೆಗೆ ರಂಗಮಂದಿರ, ಸಿನಿಮಾ ಟಿವಿ, ನಾಟಕ ಮಂದಿರ ಇವುಗಳಿಗೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಎಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸುವಂತನಾಗಿದ್ದಾನೆ. ಆದುದರಿಂದ ಪ್ರಿಯ ಕೇಳುಗರೆ, ಇದು ಗಂಭೀರವಾದ ಧಾರ್ಮಿಕ ಆಲೋಚನೆಗಳನ್ನು ಮನಸ್ಸಿನಿಂದ ಹೊರಹಾಕುವಂತಹ ಮನರಂಜನೆಗಳಾಗಿವೆ. ಇವು ನಮಗೆ ಸುರಕ್ಷಿತವಾಗಿಲ್ಲ. ಕ್ರಿಸ್ತನು ನಮ್ಮೊಂದಿಗೆ ಕರೆದೊಯ್ಯುವಂತಹ ಸುರಕ್ಷಿತ ನೀಡುವ ಏಕೈಕ ಸ್ಥಳಗಳಲ್ಲಿ ನಾವು ಇರಬೇಕಾಗಿದೆ. ಎಲ್ಲಿ ನಮ್ಮನ್ನು ಆತ್ಮಿಕವಾಗಿ ನಡೆಸುವಂತಹದಾಗಿದೆಯೋ ಅಂತಹ ಸ್ಥಳಗಳಿಗೆ ನಾವು ಹೋಗಿ ದೇವರ ವಾಕ್ಯವನ್ನು ಸಾರಿ, ದೇವರ ವಾಕ್ಯವನ್ನು ಕೇಳಿ ನಾವು ಆತನ ಬರವಣಿಗೆ ಸಿದ್ಧ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ಇವತ್ತಿನ ದಿನಗಳಲ್ಲಿ ಸಿನಿಮಾ, ಟಿವಿ ಮುಂತಾದಂತಹ ರಂಗಮಂದಿರ, ನಾಟಕ ಶಾಲೆಗಳಲ್ಲಿ ಹೋಗಿ ಜನಗಳು ಸಮಯವನ್ನು ವ್ಯರ್ಥ ಮಾಡಿ ಲೌಕಿಕವಾಗಿ ಹೋಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ಕೊನೆಯ ದಿನಗಳಲ್ಲಿ ಜೀವಿಸುವಂತಹ ಉಳಿದ ಸಭೆಯ ಪ್ರತಿನಿಧಿಗಳಾಗಿರ್ತಕ್ಕಂತಹ ನಾವುಗಳು ನಮ್ಮ ಸಮಯವನ್ನು ಯಾವುದರಲ್ಲಿ ವ್ಯರ್ಥ ಮಾಡ್ತಕ್ಕಂಥವರಾಗಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವೇಷಭೂಷಣ ಹಾಗೂ ಆಭರಣ ಅಲಂಕಾರದಲ್ಲಿ ನಾವು ತಲ್ಲೀನರಾಗಿದ್ದೇವ? ಉಳಿದ ಸಭೆಯ ಸದಸ್ಯರಾಗಿರ್ತಕ್ಕಂತಹ ನಾವುಗಳು ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಮತ್ತೊಂದು ಕಾರ್ಯ ಏನೆಂದರೆ ನಾವು ಹಾಕಿಕೊಳ್ಳುವಂತಹ ವೇಷಭೂಷಣ ಹಾಗೂ ಆಭರಣ ಅಲಂಕಾರ ಇದು ಯಾರಿಗೆ ಮಹಿಮೆ ತರ್ತಕ್ಕಂಥದ್ದಾಗಿದೆ ಯೋಚಿಸಬೇಕು. ವೇಷಭೂಷಣ ಆಗಿರಬೇಕೆಂಬ ಪ್ರಶ್ನೆಯು ಕ್ರೈಸ್ತ ಧರ್ಮದಲ್ಲಿ ಮುಖ್ಯವಾಗುವ ಅಗತ್ಯವಿಲ್ಲ. ಇದಕ್ಕಿಂತಲೂ ಪ್ರಾಮುಖ್ಯವಾದ ಬೇರೆ ವಿಷಯಗಳಿವೆ. ಕ್ರಿಸ್ತನ ಬಗ್ಗೆ ಮಾತನಾಡಿ ಹೃದಯದಲ್ಲಿ ಬದಲಾವಣೆ ಕಂಡು ಬಂದಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವ ಪ್ರತಿಯೊಂದು ಭಾವನೆಯೂ ಹೊರಟು ಹೋಗ್ತಕ್ಕಂಥದ್ದಾಗಿದೆ. ಇವತ್ತಿನ ದಿನದಲ್ಲಿ ಜನಗಳು ಯಾವುದಕ್ಕೆ ಹೆಚ್ಚು ಸಮಯವನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಎಂದರೆ ಈ ಒಂದು ವೇಷಭೂಷಣದ ಬಗ್ಗೆ ಮಾತನಾಡಲು. ಆದರೆ ನಾವು ಈ ವೇಷಭೂಷಣದ ಸಮಯಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ಹೆಚ್ಚು ಸಮಯವನ್ನು ಕೊಡಬೇಕು. ಯಾಕೆಂದರೆ ಈ ವೇಷಭೂಷಣ ಅಲಂಕಾರಗಳು ದೇವರ ವಾಕ್ಯದಿಂದ ಮನುಷ್ಯರನ್ನು ದೂರ ಮಾಡ್ತಕ್ಕಂಥದ್ದಾಗಿದೆ, ಅನೇಕ ಲೌಕಿಕ ಜನಗಳ ಮನಸ್ಸನ್ನು ಸೆಳೀತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಕೊನೆಯ ಕಾಲದಲ್ಲಿ ಯಾವುದಕ್ಕೆ ನಮ್ಮ ಸಮಯವನ್ನು ಹೆಚ್ಚಾಗಿ ನೀಡುವಂಥವರಾಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಕ್ರಿಸ್ತನನ್ನು ಹಿಂಬಾಲಿಸುತ್ತೇವೆ, ಇದನ್ನು ಹಾಕಿಕೊಳ್ಳಬೇಕು. ಎಂಥದನ್ನು ಧರಿಸಿಕೊಳ್ಳಬೇಕು ಹೇಳುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಯಾಕೆಂದರೆ ಇಂತಹ ವಸ್ತುಗಳ ಮೋಹ ನಮ್ಮ ಮನಸ್ಸಿನಲ್ಲಿದ್ದು ನಮ್ಮ ಆಭರಣಗಳನ್ನು ಕಳಚುವುದು ಒಂದು ಮರದ ಎಲೆಗಳ ಗೊಂಚಲನ್ನು ಕತ್ತರಿಸುವಂಥದ್ದಾಗಿದೆ. ಹೃದಯದ ಸಹಜವಾದ ಪ್ರೀತಿಯು ತಿರುಗಿ ಅವುಗಳನ್ನು ಧರಿಸುವಂತೆ ಒತ್ತಡ ಹೇರುತ್ತದೆ. ನಿಮ್ಮದೇ ಆದ ಮನಸಾಕ್ಷಿಯು ನಿಮಗಿರಲಿ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಉಳಿದ ಸಭೆಯ ಜನಗಳಾಗಿರ್ತಕ್ಕಂಥ ನಾವು ದೇವರ ಮುಂದೆ ಎಚ್ಚರಿಕೆಯಿಂದಲೂ ಹಾಗೂ ಎಲ್ಲರನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕೆಂದು ಶ್ರೀಮತಿ ವೈಟಮ್ಮನ್ ಅವರು ಕೇಳಿಕೊಳ್ಳುವವರಾಗಿದ್ದಾರೆ. ಆರೋಗ್ಯದ ಸಿದ್ಧಾಂತಗಳಿಗೆ ಹೊಂದಿರುವಂತಹ ಉಡುಪು ಧರಿಸಬೇಕು. ಅಲ್ಲದೆ ಉಳಿದ ಸಭೆಯ ಮಹಿಳೆಯರು ಒಳ್ಳೆಯ ಹಾಗೂ ಹೆಚ್ಚು ಬಳಕೆ ಬರುವಂತಹ ಸರಳವಾದ ಮತ್ತು ಆಡಂಬರವಿಲ್ಲದ ಬಟ್ಟೆಗಳನ್ನು ವಯಸ್ಸಿಗೆ ತಕ್ಕಂತೆ ಹಾಕಬೇಕು. ಆದರೆ ಯಾವುದನ್ನು ಹಾಕಿಕೊಳ್ಳಬೇಕೆಂಬುದು ಪ್ರಶ್ನೆ. ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರಬಾರದು. ನಮ್ಮ ಮಹಿಳೆಯರು ಗೌರವ ತರುವಂತಹ ಬಟ್ಟೆಗಳನ್ನು ಹಾಕಬೇಕು ಹಾಗೂ ಸಂಕೋಚ ಮತ್ತು ಸಂಯಮ ಸ್ವಭಾವ ಹೊಂದಿರಬೇಕು. ದೇವರ ಕೃಪೆ ಎಂಬ ಒಳಗಿನ ಭೂಷಣದ ಮಾದರಿಯನ್ನು ಲೋಕಕ್ಕೆ ಕ್ರೈಸ್ತರಾದಂಥ ಮಹಿಳೆಯರು ತೋರಿಸಬೇಕು. ಹೊರಂಗಿನ ಭೂಷಣವು ಹೃದಯದ ಕನ್ನಡಿಯಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ದಿನಗಳಲ್ಲಿ ಇರತಕ್ಕಂತಹ ನಾವು ಉಳಿದ ಸಭೆಯ ಮಹಿಳೆಯರು ಯಾವ ರೀತಿಯ ಬಟ್ಟೆಗಳನ್ನು ಧರಿಸಬೇಕು, ಯಾವ ರೀತಿಯ ಅಲಂಕಾರವನ್ನು ಮಾಡಿಕೊಳ್ಳಬೇಕು ಅನ್ನುವುದಕ್ಕೆ ಹೆಚ್ಚಿನ ಸಮಯವನ್ನು ನೀಡದೆ ಅವರು ಹಾಕಿಕೊಳ್ಳುವಂತಹ ಬಟ್ಟೆಗಳು, ವಸ್ತ್ರಗಳು, ಆಭರಣಗಳು ದೇವರಿಗೆ ಮಹಿಮೆ ತರುವಂತಹ ಕಾರ್ಯದಲ್ಲಿ ತೊಡಗಿರುವಂಥದ್ದಾಗಿರಬೇಕು. ಹೊರಗಿನ ವೇಷಭೂಷಣವು ಹೃದಯದ ಕನ್ನಡಿಯಾಗಿದೆ. ನಾವು ಯಾವ ರೀತಿಯಲ್ಲಿ ಹೊರಗೆ ವೇಷಭೂಷಣವನ್ನು ಧರಿಸಿಕೊಳ್ತಕ್ಕಂಥವರಾಗಿದ್ದೇವೋ ಅದು ನಮ್ಮ ಆತ್ಮಿಕ ಜೀವಿತವನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಸಲ್ಲಿಸುವುದು ಬಹಳ ಮುಖ್ಯವಾಗಿದೆ. ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವು ಪುಸ್ತಕದ ಪ್ರಕಟಣೆಯ ಅಗತ್ಯವಾಗಿದೆ. ಅಂದರೆ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವುಗಳು ಪ್ರಕಟಣೆ ಪುಸ್ತಕದ ವಿಚಾರವನ್ನು ಹೆಚ್ಚಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಿರ್ತಕ್ಕಂತಹ ವಿಚಾರಗಳನ್ನು ಪ್ರತಿನಿತ್ಯವೂ ಸಹ ಧ್ಯಾನಿಸಬೇಕಾಗಿದೆ. ಅವು ಕ್ರಿಸ್ತನ ಎರಡನೇ ಬರಣದ ಬಗ್ಗೆ ನಮಗೆ ಎತ್ತಿ ತಿಳಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ನಾವು ಈ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವುಗಳು ಮಾಡಬೇಕಾದಂತಹ ವಿಚಾರವೇನೆಂದರೆ, ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಿರ್ತಕ್ಕಂತಹ ಮೊದಲನೇ ಹಾಗೂ ಎರಡನೆಯ ದೇವದೂತನ ಸಂದೇಶವನ್ನು ಕ್ರಮವಾಗಿ 1843 ಮತ್ತು 1844 ಸಾರಲಾಯಿತು. ಈಗ ನಾವು ಮೂರನೇ ದೂತನ ವರ್ತಮಾನ ಸತ್ಯವನ್ನು ಎಲ್ಲ ಕಾಲದಲ್ಲಿಯೂ ಎಲ್ಲರಿಗೂ ಸಹ ಸಾರಬೇಕಾಗಿದೆ. ಯಾಕೆಂದರೆ ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ದಾನಿಯೇಲ ಪ್ರಕಟಣೆ ಪುಸ್ತಕಗಳನ್ನು ಓದುವಿಕೆಗೆ ಅಗತ್ಯ ಇಂದಿಗಿಂತಲೂ ಈಗ ಹೆಚ್ಚಾಗಿದೆ. ಈ ಪುಸ್ತಕಗಳನ್ನು, ಅದರಲ್ಲಿರ್ತಕ್ಕಂಥ ಸತ್ಯಗಳನ್ನು ಆತ್ಮಿಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಈ ಸತ್ಯಗಳನ್ನು ಅರ್ಥಕೊಳ್ಳದೆ ಅನೇಕರು ಕುರುಡಾಗಿರುತ್ತಾರೆ, ಅನೇಕರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ. ಹಾಗಾಗಿ ದೇವರು ಹೇಳುವಂತಹ ವಿಚಾರವೇನೆಂದರೆ, ಈ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವುಗಳು ಕ್ರಿಸ್ತನ ಬಳಿಯಲ್ಲಿ ಬಂದು, ಸ್ವಾಮಿ, ಈ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸುವಂತಹ ವಾಕ್ಯಗಳನ್ನು ಎತ್ತಿ ಹೇಳುವಾಗೆ, ಇವುಗಳನ್ನು ಅರ್ಥ ಮಾಡಿಕೊಳ್ಳುವಾಗೆ ನಮ್ಮ ಕಣ್ಣುಗಳನ್ನು ತೆರೆ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಯಾಕೆಂದರೆ ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟ ಕೃಪೆ ಕಾಲಘಟ್ಟ. ಈ ಕೃಪೆ ಕಾಲಘಟ್ಟದಲ್ಲಿ ಜೀವಿಸುವಂತಹ ನಾವುಗಳು ಹೆಚ್ಚಾಗಿ ಮೊದಲನೇ, ಎರಡನೇ, ಮೂರನೇ ಈ ದೇವದೂತರ ಸಂದೇಶವನ್ನು ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಿರುವ ಹಾಗೆ ಅವುಗಳನ್ನು ಅರ್ಥ ಮಾಡಿಕೊಂಡು ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕು. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ನಾವು ನೋಡಿದಾಗೆ ನಾವು ರಂಗಮಂದಿರಗಳಲ್ಲಿ ವೇಷಭೂಷಣ ಅಲಂಕಾರಗಳಲ್ಲಿ ಯಾವ ರೀತಿಯಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂಥವರಾಗಿದ್ದೇವೆ. ಯಾಕೆಂದರೆ ನಾವು ಜೀವಿಸುವಂತಹ ಈ ಒಂದು ಸಮಯ ಬಹಳ ಮುಖ್ಯವಾದಂಥ ಸಮಯ. ಈ ಸಮಯದಲ್ಲಿ ರಂಗಮಂದಿರ, ನಾಟಕ, ಟಿವಿ, ಸಿನಿಮಾ, ವೇಷಭೂಷಣ, ಅಲಂಕಾರ ಇವುಗಳಿಗೆ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡದೆ ನಾವು ಕ್ರಿಸ್ತನ ಎರಡನೇ ಬರಣದ ವಿಚಾರವಾಗಿ ಸಮಯವನ್ನು ನಾವು ಕ್ರಿಸ್ತನಿಗೋಸ್ಕರ ನೀಡುವಂಥವರಾಗೋಣ. ಯಾಕೆಂದರೆ ಕ್ರಿಸ್ತನ ಬರೋಣ ಅತಿ ಶೀಘ್ರವಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಮುಂದಿನ ಸಂಚಿಕೆಯಲ್ಲಿ ಮುಂದುವರಿದು ನಾವು ಇನ್ಯಾವ ಗುಣಲಕ್ಷಣಗಳನ್ನು ನಾವು ಹೊಂದಿಕೊಳ್ಳಬೇಕು ಎಂಬುದನ್ನು ನೋಡೋಣ. ಇವತ್ತಿನ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನಿನ್ನ ಕೃಪೆಯಿಂದ ಕೊನೆಯ ಕಾಲದಲ್ಲಿ ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳ ವಿಚಾರದಲ್ಲಿ ನಾವು ಯಾವ ರೀತಿಯಲ್ಲಿ ಆತ್ಮಿಕವಾಗಿ ಜೀವಿಸಬೇಕು, ನಮ್ಮ ಸಮಯವನ್ನು ಕೊನೆಯ ದಿನಗಳಲ್ಲಿ ಯಾವುದಕ್ಕೆ ನೀಡ್ತಕ್ಕಂಥವರಾಗಿದ್ದೇವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವಾಗೆ ನೀ ಸಹಾಯ ಮಾಡಿದಿಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಹೌದು ಸ್ವಾಮಿ, ರಂಗಮಂದಿರ, ಟಿವಿ, ಸಿನಿಮಾ, ಅಲಂಕಾರ, ವೇಷಭೂಷಣಕ್ಕೆ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ದೇವರ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ನಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳೆಯತಕ್ಕಂತಹ ಕಾರ್ಯಗಳಿಗೆ ಸಮಯವನ್ನು ನೀಡುವಾಗೆ ನೀ ಸಹಾಯ ಮಾಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು, ಆಶೀರ್ವಹಿಸು, ಪ್ರೇರೇಪಣೆಯನ್ನು ಉಂಟು ಮಾಡಿ ಈ ಒಂದು ಜೀವನ ಶೈಲಿಗಳನ್ನು ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಆನಂದವೇ ಆನಂದ, ಕ್ರಿಸ್ತನ ಜೀವ ಆನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ, ಕ್ರಿಸ್ತನ ಜೀವ ಆನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.